ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪ್ರಯೋಗಾಲಯದ ಫಲಿತಾಂಶಗಳು ರೈತರನ್ನು ತಲುಪುವಲ್ಲಿ ಕೃಷಿ ತೋಟಗಾರಿಕೆ ಮೇಳಗಳು ಸಹಕಾರಿ, ಮಧು ಬಂಗಾರಪ್ಪ. ದೇಶೀ ಉತ್ಪನ್ನಕ್ಕೆ ಪಶುಪಾಲನೆ ಮತ್ತು ಹೈನುಗಾರಿಕೆಯಿಂದ ಶೇ5%ರಷ್ಟು ಕೊಡುಗೆ, ಎಚ್ಸಿ ಮಹದೇವಪ್ಪ. ಕಾಳಿದಾಸ್ ಸಮ್ಮಾನ್, ಗಂಜೀಫ ಕಲೆಯ ಮೈಸೂರಿನ ರಘುಪತಿ ಭಟ್ ಆಯ್ಕೆ. ಖ್ಯಾತ ವಿಮರ್ಶಕ ಡಾ ಜಿಎಸ್ ಆಮೂರ್ ಜನ್ಮಶತಮಾನೋತ್ಸವಕ್ಕೆ ಧಾರವಾಡದಲ್ಲಿ ಇಂದು ಚಾಲನೆ. ಈಗ ವಾರ್ತೆಗಳ ವಿವರ. ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರ ವೈಜ್ಞಾನಿಕ ಸಂಶೋಧನೆಗಳ ತಳಹದಿಯ ಮೇಲೆ ಪುನರುತ್ಥಾನಗೊಳ್ಳಬೇಕಿದೆ. ಪ್ರಯೋಗಾಲಯದ ಫಲಿತಾಂಶಗಳು ರೈತರ ಭೂಮಿಯನ್ನು ತಲುಪುವಲ್ಲಿ ಕೃಷಿ ತೋಟಗಾರಿಕೆ ಮೇಳಗಳು ಸಹಕಾರಿ ಎಂದು ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವುಲೆ ಕೃಷಿ ಕಾಲೇಜು ಆವರಣದಲ್ಲಿ ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ ಧ್ಯೇಯದೊಂದಿಗೆ ಆಯೋಜಿಸಿದ್ದ ಕೃಷಿ ತೋಟಗಾರಿಕೆ ಮೇಳದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಒಂದು ದಿನ ಸಾಮಾನ್ಯ ಜ್ಞಾನ ಕಲಿಕೆ ತರಗತಿ ಪ್ರಾರಂಭಿಸಲಾಗುವುದು. ವ್ಯಕ್ತಿತ್ವ ವಿಕಸನ, ಕೃಷಿ, ತೋಟಗಾರಿಕೆ ಮತ್ತು ಸ್ವಯಂ ಉದ್ಯೋಗ ಕೌಶಲ ತರಬೇತಿ ಬಗ್ಗೆ ತಿಳಿಸಲಾಗುವುದು ಎಂದರು. ಪಶುಪಾಲನೆ ಮತ್ತು ಹೈನುಗಾರಿಕೆಯಿಂದ ಒಟ್ಟು ದೇಶಿ ಉತ್ಪನ್ನಕ್ಕೆ ಶೇ5%ರಷ್ಟು ಕೊಡುಗೆ ಇದೆ. ಹೆಣ್ಣು ಕರುಗಳೇ ಜನಿಸುವಂತೆ ಕೃತಕ ಗರ್ಭಧಾರಣೆ ತಂತ್ರಜ್ಞಾನ ಮುಂದುವರೆದಿದ್ದು ಹೈನುಗಾರರಿಗೆ ಅನುಕೂಲವಾಗಲಿದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ತಿಳಿಸಿದ್ದಾರೆ. ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭವನದಲ್ಲಿ ಆಯೋಜಿಸಿದ್ದ ಪಶುವೈದ್ಯರ ರಾಜ್ಯಮಟ್ಟದ ತಾಂತ್ರಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಟಿಪ್ಪು ಸುಲ್ತಾನ್ ಹಳ್ಳಿಕಾರ್ ತಳಿ ಸಂವರ್ಧನೆಗೆ ವಿಶೇಷ ಕೊಡುಗೆ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ರಾಸುಗಳ ಬಳಕೆಯಿಂದ ಭೂಮಿಯ ಫಲವತ್ತತೆ, ಫಸಲಿನ ಆರೋಗ್ಯ ಮತ್ತು ಸಾವಯವ ಪದಾರ್ಥಗಳ ಬಳಕೆಯಿಂದ ಜನಸಾಮಾನ್ಯರ ಅಪೌಷ್ಟಿಕತೆ ನೀಗಿಸಬಹುದು ಎಂದರು. ಪಶುಸಂಗೋಪನಾ ಖಾತೆ ಸಚಿವ ಕೆ ವೆಂಕಟೇಶ್ ಅವರು ಮಾತನಾಡಿ, ಸರ್ಕಾರ ನೂತನವಾಗಿ 2 ಪಶು ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸಲಿದೆ. ಸದ್ಯದಲ್ಲೇ 400 ಜನ ಪಶುವೈದ್ಯರ ನೇಮಕಾತಿಯಾಗಲಿದೆ. ಕಾಲು ಬಾಯಿ ಜ್ವರದ ಲಸಿಕೆಯನ್ನು ಸರ್ಕಾರ ಉಚಿತವಾಗಿ ನೀಡುತ್ತಿದ್ದು, ರೈತಾಪಿ ವರ್ಗ ತಪ್ಪದೇ ತಮ್ಮ ರಾಸುಗಳಿಗೆ ಲಸಿಕೆ ಹಾಕಿಸಬೇಕು ಎಂದರು. ಪಶುಪಾಲನಾ ಇಲಾಖೆ ಕಾಲು ಬಾಯಿ ರೋಗ ತಡೆಗೆ ರಾಜ್ಯಾದ್ಯಂತ ನಾಳೆಯಿಂದ ನವೆಂಬರ್ 20ರವರೆಗೆ ಬೆಳಗ್ಗೆ 6:30 ರಿಂದ 11 ಗಂಟೆವರೆಗೆ ಜಾನುವಾರುಗಳಿಗೆ ಕಾಲು ಬಾಯಿ ಲಸಿಕೆ ನೀಡಲಿದೆ. ರೈತರು ತಮ್ಮ ಜಾನುವಾರುಗಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸಬೇಕೆಂದು ಪಶುಸಂಗೋಪನಾ ಇಲಾಖೆ ಮನವಿ ಮಾಡಿದೆ. ನೈಸರ್ಗಿಕವಾಗಿ ಗಾಯಗೊಂಡ ವನ್ಯಜೀವಿಗಳಿಗೆ ನಿಸರ್ಗದಲ್ಲಿ ಗುಣಮುಖವಾಗುವ ಪ್ರಕ್ರಿಯೆಗಳಿದ್ದು, ಆಕಸ್ಮಿಕವಾಗಿ ಮೃತಪಟ್ಟರೂ ಕಳೇಬರವನ್ನು ಅವಲಂಬಿಸಿ ಅನೇಕ ವನ್ಯಜೀವಿಗಳು ಬದುಕುತ್ತವೆ. ಸತ್ತ ವನ್ಯಜೀವಿಗಳ ಕಳೇಬರವನ್ನು ನಿಸರ್ಗದಲ್ಲೇ ಬಿಡುವ ಅರಣ್ಯ ಇಲಾಖೆಯ ನಿರ್ಧಾರ ರಣಹದ್ದುಗಳಂತಹ ಮಾಂಸಾಹಾರಿ ವನ್ಯಜೀವಿಗಳ ಪುನರುಜ್ಜೀವನಕ್ಕೆ ಸಾಕಷ್ಟು ಸಹಕಾರಿಯಾಗಿದೆ. ರಾಷ್ಟೀಯ ಉದ್ಯಾನ, ವನ್ಯಜೀವಿ ಧಾಮ, ರಕ್ಷಿತಾರಣ್ಯಗಳಲ್ಲಿ ನೈಸರ್ಗಿಕವಾಗಿ ಗಾಯಗೊಂಡ ವನ್ಯಜೀವಿಗಳಿಗೆ ಚಿಕಿತ್ಸೆ ನೀಡದಂತೆ ಹೊಳೆಮತ್ತಿ ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಹಿರಿಯ ವಿಜ್ಞಾನಿ ಸಂರಕ್ಷಣಾ ತಜ್ಞ ಡಾ ಸಂಜಯ್ ಗುಬ್ಬಿ ಆಕಾಶವಾಣಿ ಮೂಲಕ ಮನವಿ ಮಾಡಿದ್ದಾರೆ.
ಗಾಯಗೊಂಡ ವನ್ಯಜೀವಿಗಳಿಗೆ ನಾವು ಚಿಕಿತ್ಸೆ ಕೊಡಿಸ್ತಾ ಹೋದ್ರೆ ವನ್ಯಜೀವಿಗಳಲ್ಲಿ ನೈಸರ್ಗಿಕ ಮೃತ್ಯುತೆ ಅಥವಾ ನ್ಯಾಚುರಲ್ ಮಾರ್ಟಾಲಿಟಿ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅನೈಸರ್ಗಿಕವಾಗಿ ನಾವು ವನ್ಯಜೀವಿಗಳನ್ನ ಸಂಖ್ಯೆಯನ್ನು ಹೆಚ್ಚು ಮಾಡಿದಂಗಾಗುತ್ತೆ, ಮಾನವ ವನ್ಯಜೀವಿ ಸಂಘರ್ಷ ಕೂಡ ಜಾಸ್ತಿ ಆಗುತ್ತೆ. ಕಾಡು ಪ್ರಾಣಿಗಳನ್ನ ನಾವು ಸಾಕು ಪ್ರಾಣಿಗಳ ತರ ನೋಡ್ಲಿಕ್ಕೆ ಆಗುದಿಲ್ಲ. ವನ್ಯಜೀವಿಗಳು ಮತ್ತು ಅವುಗಳ ಅಗತ್ಯತೆಗಳು ಸಾಕು ಪ್ರಾಣಿಗಳಿಗಿಂತ ಬಹಳಷ್ಟು ವಿಭಿನ್ನವಾಗಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳಿಗೆ ಅದರಲ್ಲೂ ರಕ್ಷಿತಾರಣ್ಯಗಳಲ್ಲಿ ಅಂದ್ರೆ ಹುಲಿ ಯೋಜನಾ ಪ್ರದೇಶಗಳು, ರಾಷ್ಟ್ರೀಯ ಉದ್ಯಾನಗಳು, ವನ್ಯಜೀವಿ ಧಾಮಗಳು ಇಂತಹ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಗಾಯಗೊಂಡ ವನ್ಯಜೀವಿಗಳಿಗೆ ಚಿಕಿತ್ಸೆ ಕೊಡೋ ಪ್ರಕ್ರಿಯೆ ಹೆಚ್ಚಾಗ್ಬಿಟ್ಟಿದೆ. ಈ ಚಿಕಿತ್ಸೆ ಕೊಡೋದು ಖಂಡಿತ ಅವೈಜ್ಞಾನಿಕ ಮತ್ತು ನಾವು ಪರಿಸರದಲ್ಲಿರುವಂತಹ ಸಮತೋಲವನ್ನು ಅಸಮತೋಲನವಾಗಿ ಮಾಡಿಬಿಡ್ತೇವೆ. ಈ ಪ್ರಕ್ರಿಯೆಯನ್ನು ಏನ್ ಪ್ರಾರಂಭ ಆಗಿದೆ ವನ್ಯಜೀವಿಗಳಿಗೆ ಅದರಲ್ಲೂ ನೈಸರ್ಗಿಕವಾಗಿ ಗಾಯಗೊಂಡ ವನ್ಯಜೀವಿಗಳಿಗೆ ಚಿಕಿತ್ಸೆ ಕೊಡೋದನ್ನ ನಾವು ನಿಲ್ಲಿಸಬೇಕಾಗ. ಆದರೆ ಅನೈಸರ್ಗಿಕ ಕಾರಣಗಳಿಂದ ಅಂದ್ರೆ ಉರುಳಲ್ಲಿ ಜಿಂಕೆನೋ ಅಥವಾ ಚಿರತೆನೋ ಏನು ಸಿಗಾಕೊಂಡಿದ್ದಾಗ ಅಥವಾ ವಾಹನದ ಅಪಘಾತಗಳಲ್ಲಿ ಗಾಯಗೊಂಡ ವನ್ಯಜೀವಿಗಳಿಗೆ, ಬೀದಿ ನಾಯಿಗಳಿಂದ ಜಿಂಕೆಗಳು ಇನ್ನಿತರ ವನ್ಯಜೀವಿಗಳು ಗಾಯಗೊಳ್ತವೆ, ಚಿಕಿತ್ಸೆಯನ್ನು ಕೊಡುವ ಪ್ರಕ್ರಿಯೆ ಮುಂದುವರಿಸಬಹುದು. ಆದರೆ ನೈಸರ್ಗಿಕ ಕಾರಣಗಳಿಂದ ಗಾಯಗೊಂಡ ಪ್ರಾಣಿಗಳಿಗೆ ಖಂಡಿತ ಚಿಕಿತ್ಸೆ ಕೊಡಬಾರದು ಅಂತ ನನ್ನ ಅಭಿಪ್ರಾಯ.
ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ಆತ್ಮೀಯ ಕೇಳುಗರೆ, ಗಮನಿಸಿ, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಮತ್ತು ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದಲ್ಲಿ ಕಾಪಿ ಎಡಿಟರ್ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ.
ಅರ್ಜಿದಾರರು ಪದವೀಧರರಾಗಿರಬೇಕು. ಮಾಧ್ಯಮ ಕ್ಷೇತ್ರದಲ್ಲಿ 5 ವರ್ಷ ಅನುಭವ ಅಪೇಕ್ಷಣೀಯ.
ವಯಸ್ಸು 35 ವರ್ಷ ಮೀರಿರಬಾರದು.
ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ತಿಂಗಳ 24ನೇ ತಾರೀಕು ಕಡೆಯ ದಿನ.
ಹೆಚ್ಚಿನ ಮಾಹಿತಿಗಾಗಿ prasaraBharati.org/information/vacancy ಜಾಲತಾಣವನ್ನು ಸಂಪರ್ಕಿಸಬಹುದು.
ಭಾರತೀಯ ಸಂಸ್ಕೃತಿ ಮತ್ತು ಕಲೆಯಲ್ಲಿ ಜೀವಮಾನ ಸಾಧನೆಗಾಗಿ ಮಧ್ಯಪ್ರದೇಶ ಸರ್ಕಾರ ನೀಡುವ 2023ನೇ ಸಾಲಿನ ಕಾಳಿದಾಸ್ ಸಮ್ಮಾನಕ್ಕೆ ಗಂಜೀಫ ಕಲೆಯನ್ನು ಪುನರುಜ್ಜೀವಿತಗೊಳಿಸಿದ ಮೈಸೂರಿನ ರಘುಪತಿ ಭಟ್ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿದೆ. ನವೆಂಬರ್ 12ರಂದು ಉಜ್ಜಯಿನಿಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ದಕ್ಷಿಣ ಕನ್ನಡದಲ್ಲಿ 1957ರಲ್ಲಿ ಜನಿಸಿದ ರಘುಪತಿ ಭಟ್ 50 ವರ್ಷದಿಂದ ಭಾರತೀಯ ಶಾಸ್ತ್ರೀಯ ಚಿತ್ರಕಲೆ ರಚನೆಯಲ್ಲಿ ತೊಡಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
ಇದು ಗಂಜೀಫ 1981ರಲ್ಲಿ ನಾನು ಪುನರುಜ್ಜೀವಗೊಳಿಸಿದ್ದು. ನಾನು ಮಾಡುವಂತ ಚಿತ್ರಗಳೆಲ್ಲ ಪುರಾತನ ಕಾಲದ ಚಿತ್ರಗಳು. ನಮ್ಮ ದೇಶದ ಪೂರ್ವದಲ್ಲಿ ಲಕ್ಷಣ ಶಾಸ್ತ್ರಗಳ ಆಧಾರದ ಮೇಲೆ ಬರೆಯುವಂತಹ ಚಿತ್ರಗಳನ್ನ ನಾನು ಪುನಃ ಮಾಡ್ತಾ ಇದ್ದೆ. ಅದನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ಆ ಕಾಲದ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ ಉಳಿಸಿದ್ದಾರೆ. ಅಂತಹ ಒಂದು ಶಾಸ್ತ್ರೀಯ ಭಾರತೀಯ ಚಿತ್ರಕಲೆಗಳನ್ನ ನಾನು ಮಾಡ್ತಾ ಇದ್ದೀನಿ. ನನಗೆ ಆಶ್ಚರ್ಯ, ನನಗೆ ಕಾಳಿದಾಸ್ ಸಮ್ಮಾನ್ ಅಂತ ಇದೆ ಅಂತಾನೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಇದಕ್ಕಿದ್ದಾಗೇನೆ ಅನೌನ್ಸ್ ಮಾಡುದು. ಅದು ಕೇಳಿ ತುಂಬಾ ಖುಷಿ ಆಯ್ತು. ಮಧ್ಯಪ್ರದೇಶದಲ್ಲಿರುವ ಸರ್ಕಾರ ನನ್ನನ್ನ ಗುರುತಿಸಿದೆ ಅಂತ ಹೇಳಿ. ಇಂತಹ ಒಂದು ಪ್ರಶಸ್ತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮನ್ನಣೆ ಸಿಗುತ್ತೆ ನಮ್ಮ ಕಲೆಗೆ. ಹೆಚ್ಚಿನ ವಿದೇಶಿಯರು ದೇಶೀಯ ಕಲೆಗಳನ್ನೇ ಇಷ್ಟಪಡೋದ್ರಿಂದ ಗುರುತಿಸುವಂತಹದ್ದು ತುಂಬಾ ಮುಖ್ಯವಾಗಿರುತ್ತೆ. ಈ ದೇಶೀಯ ಕಲೆಗಳಿಗೆ ಶಾಲೆಗಳೆಲ್ಲ ನಿರ್ಮಾಣ ಮಾಡಿದ್ರೆ ಅದ್ರ ಮೂಲಕ ಜನ ಅದನ್ನ ಉಳಿಸಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಪುನಃ ಮುಂದಿನ ಪೀಳಿಗೆಗೆ ಉಳಿಸಬೇಕಂದ್ರೆ ಇದಕ್ಕೆ ಸರ್ಕಾರ ಮತ್ತೆ ಸಮಾಜ ಎಲ್ಲ ಪ್ರೋತ್ಸಾಹ ಕೊಡಬೇಕು.
ಧಾರವಾಡದ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಡಾ ಜಿಎಸ್ ಆಮೂರ್ ಜನ್ಮಶತಮಾನೋತ್ಸವ ಸಮಿತಿ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಡಾ ಎಚ್ಎಸ್ ರಾಘವೇಂದ್ರ ರಾವ್ ಉದ್ಘಾಟಿಸಲಿದ್ದಾರೆ. ಖ್ಯಾತ ವಿಮರ್ಶಕ ಡಾ ಗುರುರಾಜ್ ಶ್ಯಾಮಾಚಾರ್ಯ ಆಮೂರ್ ಅವರಿಗೆ ದೇಶದ ಗಣ್ಯರು ಬರೆದಿರುವ 60 ಅಪರೂಪದ ಪತ್ರಗಳ ಪ್ರದರ್ಶಿನಿ ಸಹ ಆಯೋಜಿತವಾಗಿದೆ. ನಾಡಿನ ಖ್ಯಾತ ವಿಮರ್ಶಕರು ಪಾಲ್ಗೊಳ್ಳಲಿದ್ದಾರೆ. ಸಿತಾರ್ ಮಾಂತ್ರಿಕ ಉಸ್ತಾದ್ ಹಮೀದ್ ಖಾನ್ ಸಂಗೀತ ಸಾಧಕ ಪ್ರಶಸ್ತಿಯನ್ನು ಪುಣೆಯ ಹಿರಿಯ ಗಾಯಕ ಪಂಡಿತ್ ಆನಂದ್ ಭಾಟೆ ಅವರಿಗೆ ಇಂದು ಸಂಜೆ 5 ಗಂಟೆಗೆ ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ಪ್ರದಾನ ಮಾಡಲಾಗುತ್ತಿದೆ. ಖ್ಯಾತ ಕವಿ ಜಯಂತ್ ಕಾಯ್ಕಿಣಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಸಂಗೀತ ವಾದ್ಯ ಉಪಕರಣಗಳ ತಯಾರಕ ಮಿರಜ್ನ ನೌಶಾದ್ ಗುಲಾಬ್ ಸಾಹೇಬ್ ಸಿತಾರ್ ಮೇಕರ್ ಅವರನ್ನು ಸನ್ಮಾನಿಸಲಾಗುವುದು. ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಉದ್ಯಮಿ ಭರತ್ ಬೊಮ್ಮಾಯಿ ಹಾಗೂ ಸಂಡೂರು ಕ್ಷೇತ್ರದಿಂದ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಬಿಜೆಪಿ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯಲಿದ್ದಾರೆ. ಕಾಂಗ್ರೆಸ್ 2 ಕ್ಷೇತ್ರಗಳಿಗೆ ಈಗಾಗಲೇ ತನ್ನ ಅಭ್ಯರ್ಥಿಯನ್ನು ಘೋಷಿಸಿದೆ. ಚನ್ನಪಟ್ಟಣ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿ ಯಾರು ಎಂಬ ಬಗ್ಗೆ ಕುತೂಹಲ ಅರಳಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಪರಿಶಿಷ್ಟ ಪಂಗಡದವರಿಗೆ ಒಳಮೀಸಲಾತಿ ಕಲ್ಪಿಸುವ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆ ನಡೆಯಿತು. ಮಡಿಕೇರಿ ದಸರಾ ಯಶಸ್ಸಿಗೆ ಸಹಕರಿಸಿದ ಹಾಗೂ ಪರಿಸರ ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಿದ ಪೌರಕಾರ್ಮಿಕರಿಗೆ ಜಿಲ್ಲಾಡಳಿತ ಕೃತಜ್ಞತೆ ಸಲ್ಲಿಸಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೇಂದ್ರ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 2ನೇ ದಿನವಾದ ನಿನ್ನೆ ಸಹ ಪರಿಶೀಲನೆ ಮುಂದುವರೆಸಿದರು. ಮಂಡ್ಯ ಉದ್ಯೋಗ ಮೇಳದಲ್ಲಿ 1000ಕ್ಕೂ ಹೆಚ್ಚು ಜನರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಹಾರಂಗಿ ಜಲಾಶಯ ಭರ್ತಿಯಾಗಿದ್ದು
ಶಾಸಕರಾದ ಮಂತರಗೌಡ, ಎ ಮಂಜು ಹಾಗೂ ಎಂಪಿ ಸುಜಾ ಕುಶಾಲಪ್ಪ ಕಾವೇರಿ ಪ್ರತಿಮೆಗೆ ಗೌರವ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಯೋಗಾಲಯದ ಫಲಿತಾಂಶಗಳು ರೈತರನ್ನು ತಲುಪುವಲ್ಲಿ ಕೃಷಿ ತೋಟಗಾರಿಕೆ ಮೇಳಗಳು ಸಹಕಾರಿ, ಮಧು ಬಂಗಾರಪ್ಪ. ದೇಶೀ ಉತ್ಪನ್ನಕ್ಕೆ ಪಶುಪಾಲನೆ ಮತ್ತು ಹೈನುಗಾರಿಕೆಯಿಂದ ಶೇಕಡ 5ರಷ್ಟು ಕೊಡುಗೆ, ಎಚ್ಸಿ ಮಹದೇವಪ್ಪ. ಕಾಳಿದಾಸ್ ಸಮ್ಮಾನ್ ಗಂಜೀಫ ಕಲೆಯ ಮೈಸೂರಿನ ರಘುಪತಿ ಭಟ್ ಆಯ್ಕೆ. ಖ್ಯಾತ ವಿಮರ್ಶಕ ಡಾ ಜಿಎಸ್ ಆಮೂರ್ ಜನ್ಮಶತಮಾನೋತ್ಸವಕ್ಕೆ ಧಾರವಾಡದಲ್ಲಿ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.